योऽन्तः प्रविश्य मम वाचमिमाम् प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। यस्माद्ब्रह्मेन्द्ररुद्रादिदेवतानाम् त्रयोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वोत्तवो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्दिशन्तु। श्रीगुरुभ्यो नमः। हरिः ओ। जन्माद्यस्य यतो अन्वयादितरतश्चार्थेष्वभिघ्नस्वरा तेने ब्रह्महृदाय आदिकवये मुह्यन्ति यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। सृष्टिस्थित्यप्ययेहानितिरिषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतम् महान्तम्। करस्थबीजपूरात्रशुण्डादण्डपिचण्डिल विघ्नाधिराजहस्तीन्द्रमस्तकायास्तु ते नमः। परमपवित्रवाद ಶ್ರೀಮದ್ಭಾಗವತ ಮಹಾಪುರಾಣದಲ್ಲಿ ಶ್ರೀ ಶುಕಾಚಾರ್ಯರು ಪರಿಷತ್ ರಾಜನಿಗೆ ಚತುರ್ಥ ಸ್ಕಂಧದಲ್ಲಿ ಧ್ರುವರಾಜ, ಋಷರಾಜ ಮೊದಲಾದ ಅನೇಕ ಮಹಾನುಭಾವರಗಳ ಮಹಾತ್ಮ್ಯವನ್ನು ನಿರೂಪಣೆ ಮಾಡಿದ ಮೇಲೆ ಪಂಚಮ ಸ್ಕಂಧದಲ್ಲಿ ಆರಂಭಕ್ಕೆ ಪರಿಷತ್ ರಾಜ ಪ್ರಶ್ನೆಯನ್ನು ಕೇಳ್ತಾನೆ. ಪರೀಕ್ಷಿತೋ ಮಹಾಭಾಗ ಆತ್ಮ ರಾಮ ಕಥಂ ಮುನೆ ಗೃಹೇಶು ಅರವತ ಯನ್ಮೂಲ ಸಂಸಾರ ಕರ್ಮಬಂಧನಾಹ. ಪ್ರಿಯವ್ರತರಾಜರ ಕಥೆಯನ್ನ ಸ್ವಯಂಭೂಮನುವಿನ ಇನ್ನೊಬ್ಬ ಮಗನಾದ ಪ್ರಿಯವ್ರತರಾಜರ ಕಥೆಯನ್ನ ಹೇಳ್ತೇನೆ ಅಂತ ಹೊರಟಿದ್ದೀರಿ. ಪ್ರಿಯವ್ರತರಾಜ ದೊಡ್ಡ ಜ್ಞಾನಿ ಅಂತ ಹೇಳ್ತೀರಿ, ಆತ್ಮಾರಾಮ ಅಂತ ಕರೆದಿದ್ದೀರಿ. ಅಂಥವ ನ್ಯಾತಕ ಗೃಹಸ್ಥನಾದ, ರಾಜ್ಯಭಾರ ಮಾಡಿದ, ನಮಗೆ ತಿಳಿಸಬೇಕು ಅಂತ ಹೇಳಿದಾಗ ಶುಕಾಚಾರ್ಯರು ಹೇಳುತ್ತಾರೆ, ಪ್ರಿಯವ್ರತರಾಜ ನಾರದ ಮುನಿಗಳ ಶಿಷ್ಯ. ಆತ ಆರಂಭದಲ್ಲಿ ಒಂದು ಹಂತದಲ್ಲಿ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ಗಂಧವಾದನ ಪರ್ವತಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಸ್ವತಃ ಸ್ವಯಂಭೂವನು ಅವರ ತಂದೆ ಜೊತೆಗೆ ನಾರದ ಮುನಿಗಳು ಇಬ್ಬರು ಜೊತೆಗಿದ್ದಾರೆ. ಆತನಿಗೆ ಹೇಳಬೇಕು ಅಂತ ಅವರ ಅಪೇಕ್ಷೆ ಅವರಿಗೆ ಗೊತ್ತು. ಯಾರು ಹೇಳಿದರೆ ಕೆಲಸ ಆಗುತ್ತೋ ಅವರು ಹೇಳಲಿ ಅಂತ ಸುಮ್ಮನೆ ಇರುತ್ತಾರೆ. ಬ್ರಹ್ಮದೇವರು ಆತನಿಗೆ ಗಂಧಮಾದನ ಪರ್ವತದಲ್ಲಿ ದರ್ಶನ ಕೊಟ್ಟು ಹೇಳುತ್ತಾರೆ, ನೋಡು ಪ್ರಿಯವ್ರತ, ನೀನು ಸನ್ಯಾಸಿ ಆಗಬೇಕು ಅಂತ ಅಪೇಕ್ಷೆ ಪಡಲಿಕ್ಕೆ ಹೋಗಬೇಡ. ನೀನು ಗೃಹಸ್ಥನಾಗು, ರಾಜ್ಯಭಾರವನ್ನು ಮಾಡು, ಆ ಮೂಲಕವಾದ ವಿಶೇಷ ಭಗವತ್ ಸೇವೆಯನ್ನು ಮಾಡು. ಭಗವತ್ ಸೇವೆಗೆ ಸನ್ಯಾಸವೇ ಆಗಬೇಕು ಅಂತೇನು ಇಲ್ಲ ಅಂತ ಹೇಳುತ್ತಾರೆ. ಇದು ಬಹಳ ಮುಖ್ಯವಾದಂಥ ಮಾತು. ಪ್ರತಿಯೊಬ್ಬರೂ ಸಹ ಒಂದು ಹದ್ದದೊಳಗೆ ಶಾಸ್ತ್ರ ಪ್ರವಚನ ಇತ್ಯಾದಿ ಕೇಳಕ್ಕೆ ಹೊರಟಾಗ ಆರಂಭದೊಳಗೆ ಈ ಸಂಸಾರ ಹೇಯ, ಇದರಿಂದೇನು ಪ್ರಯೋಜನ ಇಲ್ಲ, ಹೆಂಡತಿ ಮಕ್ಕಳು ಎಲ್ಲ ಬಂಧಕ, ಇಂಥ ಮಾತನ್ನು ಕೇಳಿ 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 ಮದುವೆನೇ ಆಗಬಾರದು, ಗೃಹಸ್ಥನಾಗಲೇಬಾರದು, ಎಲ್ಲವನ್ನೂ ತ್ಯಾಗ ಮಾಡಬೇಕು, ಹೊರಟೋಗಿಬಿಡಬೇಕು ಅನ್ನೋ ಭಾವನೆಯನ್ನು ಹೊಂದಿಬಿಡ್ತಾರೆ. ಆ ಮಾತುಗಳ ಅರ್ಥವನ್ನು ಸರಿಯಾಗಿ ಮಾಡಿಕೊಂಡೋದಿಲ್ಲ. ಸಂಸಾರ ಬಂಧಕ, ಹೆಂಡತಿ ಮಕ್ಕಳು ಶಾಶ್ವತ ಇಲ್ಲ ಅಂದರೆ ವಿವಾಹಾದಿಗಳು ಬೇಡ ಅಂತ ಅದಕ್ಕೆ ಅರ್ಥ ಅಲ್ಲ. ಅವರಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದಿ ದೇವರನ್ನು ಮರಿಬಾರದು ಅಂತ ಅಷ್ಟೇ ಅರ್ಥನೇ ಹೊರತು ಸಂಸಾರ ಗೃಹಸ್ಥನೇ ಆಗಬಾರದು ಅಂತಾಗಿದ್ರೆ ಮುಂದೆ ಪ್ರಜಾವೃದ್ಧಿಕರ ಕಾರ್ಯ ಹೇಗೆ ನಡೀತಿತ್ತು? ಅನೇಕ ಸಾಧಕರು ಹುಟ್ಟಕ್ಕರ ಅವಕಾಶ ಸಿಕ್ತಿತ್ತು. ಆದ್ರಿಂದ ಆ ಕೆಟ್ಟ ಕರ್ಪರೆ ತಲೆಯಲ್ಲಿ ಹಾಕೊಳ್ಳಬಾರ. ಅದಕ್ಕೆ ಕಥೆ ಒಳ್ಳೆಯ ದೃಷ್ಟಾಂತದ ಕಥೆ ಇದು. ಆರಂಭದ ಅನೇಕ ಜನಗಳು ನಾವು ಸನ್ಯಾಸಿಗಳಾಗ್ತೇವೆ ಅಂತ ಹೊರಟ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ಸನ್ಯಾಸಿ ಆಗೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಯಾರು ಹೇಳ್ತಾರೆ? ಅದು ಸರಿಯಲ್ಲ, ಅದೇ ದೊಡ್ಡ ಸಮಸ್ಯೆ ಆಗಬಹುದು. ಅನೇಕ ಸಾಧಕ ಮುಂದೆ ಅವನು ಸಾಧನೆಗೆ ಯಾವುದೇ ಅವಕಾಶವಿಲ್ಲದೆ ಹೋಗಿಬಿಡಬಹುದು. ಆದ್ದರಿಂದ ಸನ್ಯಾಸ ಬೇಕೇ ಬೇಕು ಅಂತ ಏನು ಇಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಏನ್ ಮಾಡಬೇಕು ಸಾಧನೆಗೆ? ನಾವು ಗೃಹಸ್ಥರಾಗಬೇಕು, ಸನ್ಯಾಸಿ ಆಗಬೇಕು, ಬ್ರಹ್ಮಚಾರಿ ಆಗಿರಬೇಕು ಅಂದ್ರೆ ಯಾರು ಯಾವುದೇ ಇರಬೇಕು ನಿಬಂಧನೆ ಇಲ್ಲ. ಯಾರಿಗೆ ದೇವರು ಏನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾನೋ ಅದನ್ನ ಮಾಡಿ ಕೃಷ್ಣಾರ್ಪಣ ಅನ್ನಬೇಕೇ ಹೊರತು ಯಾವುದೋ ತಲೆಗೆ ತೋಚಿದ್ದನ್ನು ಶ್ರೇಷ್ಠ ಅಂತ ಭಾವಿಸಬಾರದು ಅಂತ ಹೇಳಿದ್ದಾರೆ. ಇದು ನಿಜವಾದ ಅರ್ಥದಲ್ಲಿ ವೈರಾಗ್ಯದ ಶ್ರೇಷ್ಠ ಅರ್ಥ ಹೇಳ್ತಕ್ಕಂಥ ಭಾಗ ಇದು. ಇಲ್ಲ ನಮ್ಮ ಮನೆಗೆ ಹೋಗಿಬಿಟ್ರೆ, ಮನೆಯಲ್ಲಿ ಇದ್ಬಿಟ್ರೆ ತುಂಬಾ ಬಂಧನ, ಕಾಡಿಗೆ ಹೋಗಿಬಿಟ್ರೆ ನಿಶ್ಚಿಂತೆ ಆಗಿರಬಹುದು ಅಂತ ಕೇಳಿದರೆ ನಿಮ್ಗೆ ಯಾರು ಹೇಳಿದರು? ಕಾಡಿಗೆ ಹೋದ ಮಾತ್ರ ಪರಿಹಾರ ಆಗೋದಿಲ್ಲ, ಮನೆಯಲ್ಲಿದ್ದ ಮಾತ್ರಕ್ಕೇನೆ ಏನು ಅಪಾಯನೂ ಇಲ್ಲ. ಅವ್ರು ಹೇಳ್ತಾರೆ, ಜಿತೇಂದ್ರಿಯಸ್ಯ ಆತ್ಮರತೆಯರ್ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಒಳ್ಳೆ ಜಿತೇಂದ್ರಿಯನಾಗಿದ್ದು ಭಗವದ್ಭಕ್ತನಾಗಿದ್ರೆ ಗೃಹಸ್ಥರಾಗಿದ್ದುಕೊಂಡೇ ಸಾಧನೆ ಮಾಡಲಿಕ್ಕೆ ಬರುತ್ತೆ, ಅದೇನು ತಪ್ಪಲ್ಲ. ವನಕ್ಕೆ ಹೋದ ಮಾತ್ರಕ್ಕೇನೆ ಅವನು ಮನೆ ಬಿಡಬಹುದೇ ಹೊರತು ಕಾಮಕ್ರೋಧ ಬಿಟ್ಟ ಅಂತ ಏನು ಗ್ಯಾರಂಟಿನಾ? ಏನು ಅಲ್ಲ. ಅದನ್ನು ಬಿಡಲಿಕ್ಕೆ ಸಾಧನೆ ಮಾಡಬೇಕು. ಆ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೀನ್. ಒಬ್ಬ ಶತ್ರುವನ್ನು ಗೆಲ್ಲಬೇಕಾದರೆ ಒಂದು ಕೋಟೆಯೊಳಗೆ ನಿಂತು ಯುದ್ಧ ಮಾಡಿದರೆ ಎಷ್ಟು ಶ್ರೇಷ್ಠನೋ, ಗೃಹಸ್ಥಾಶ್ರಮ ಒಂದು ಕೋಟೆ ಇದ್ದಾಗೆ ಅದರಲ್ಲಿ ನಿಂತು ಸಾಧನೆ ಮಾಡ್ತಾನಲ್ಲ, ದೊಡ್ಡ ಸಾಧನೆ ಮಾಡಬಹುದು ಅಂತ ಹೇಳಿದ್ದಾರೆ. ಅದಕ್ಕೆ ದೃಷ್ಟಾಂತವಾಗಿ ಇವತ್ತು ತಿರುಕುರು ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಎಂಥವರು, ನಿರುಕುರು ಪಂಡಿತರು ಬರದ ವಾಯುಸ್ತುತಿಯನ್ನ ಹೇಳದೆ ಹೋದರೆ ಸನ್ಯಾಸಿ ಆಗಲಿಕ್ಕೆ ಬರೋದಿಲ್ಲ, ಅಷ್ಟು ಶ್ರೇಷ್ಠವಾದಂತಹ ಗ್ರಂಥ ಕೊಟ್ಟಿದ್ದಾರೆ. ಸುಮಧ್ವವಿಯನ್ನು ಓದದೆ ಹೋದರೆ ಆಚಾರ್ಯ ಮಹಾತ್ಮನೇ ತಿಳಿಯೋದಿಲ್ಲ. ಸುಮಧ್ವವಿಯ ಪಾರಾಯಣ ಮಾಡದೆ ಹೋದರೆ ಅವರು ಪೀಠಾಧೀಶರೇ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶ್ರೇಷ್ಠವಾದ ಕೊಟ್ಟವು ಗೃಹಸ್ಥರವರು. ಇನ್ನು ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರಂತವರು ಜೀವನ ಪೂರ್ತಿ ಸನ್ಯಾಸಿಗಳೇ ಆಗಿ ಇದ್ದು ದಾಸರೆಂದರೆ ಪುರಂದರ ದಾಸರಯ್ಯ ಎಷ್ಟು ಪ್ರಸಿದ್ಧಿ ಪಡೆದಿದ್ದಾರವರು. ಆದ್ದರಿಂದ ನಾವು ಗೃಹಸ್ಥಾಶ್ರಮವನ್ನು ಕಡಿಮೆ ಅಂತ ತಿಳ್ಕೊಳ್ಳೋದಾಗಲಿ, ಯಾಂತ್ರಿಕ ಸನ್ಯಾಸವನ್ನು ದೊಡ್ಡದು ಅಂತ ತಿಳ್ಕೊಳ್ಳೋದಾಗಲಿ ಸರಿಯಲ್ಲ ಅಂತ ಹೇಳಿಬಿಡುತ್ತೆ. ಹಾಗಿದ್ರೆ ಸನ್ಯಾಸಿಗಳಾಗಬಾರದೆ? ಅವಶ್ಯ ಆಗಬಹುದು, ಅದಕ್ಕೆ ಅರ್ಹತೆ ಇದ್ರೆ ಆಗಬಹುದು. ಆದರೆ ಅರ್ಹತೆ ಇಲ್ಲದೆ ಏನೋ ಮೆಡಿಕಲ್ ಶ್ರೇಷ್ಠ, ಇಂಜಿನಿಯರಿಂಗ್ ಶ್ರೇಷ್ಠ, ಇನ್ನು ಓದಿರೋದು ಆರ್ಟ್ಸು, ಓದಿದ್ರೆ ಏನಾಗುತ್ತೆ? ಏನು ಪ್ರಯೋಜನ ಇಲ್ಲ. ತನಕ ತಾನು ಯಾವುದನ್ನು ಓದಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಬೇಕು. ಅದಕ್ಕೆ ಹೇಳುತ್ತಾರೆ, ಧರ್ಮ ಅಂದ್ರೆ ಏನು? ತಲೆಗೆ ತೋಚಿತು ಧರ್ಮ ಅಲ್ಲ. ಯೋ ಧರ್ಮೋ ವಿಹಿತೋ ಯಸ್ಯ ವಿಷ್ಣುನ ಪ್ರಭ ವಿಷ್ಣುನ. ಭಗವಂತನಾದ ನಾರಾಯಣ ಯಾರಿಗೆ ಯಾವುದನ್ನ ವಿಧಿಸ್ತಾನೋ ಆ ಕೆಲಸವನ್ನು ಮಾಡಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಾದ್ರೆ, ಯತಃ ಪ್ರವೃತ್ತಿರ್ ಭೂತಾನ ಏನ ಸರ್ವವಿಧಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ತನ್ನ ವರ್ಣಾಶ್ರಮ ವಿಹಿತವಾದಂತಹ ಕರ್ತವ್ಯ ಕರ್ಮಗಳನ್ನ ನಿಷ್ಕಾಮನೆಯ ಮಾಡಿ ಕೃಷ್ಣಾರ್ಪಣ ಅಂದ್ರೆ ಅದು ಮೋಚಕನೇ ಹೊರತು ಬೇರೆ ಅಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡುತ್ತಾರೆ. ಆದ್ರಿಂದನೇ ಭಾಗವತಾದಿ ಗ್ರಂಥಗಳನ್ನು ಸರಿಯಾಗಿ ಕೇಳಿದರೆ ಮನುಷ್ಯ ಯಾವ ಭಾವೋದ್ವೇಗಕ್ಕೂ ಒಳಗಾಗೋದಿಲ್ಲ, ಭಕ್ತಿಗೆ ಒಳಗಾಗ್ತಾನೆ. ಶ್ರೇಷ್ಠವಾದಂತಹ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಅಂತ ಏನು ಹೇಳುತ್ತೇವೆ, ವಾಸ್ತವಿಕ ದೃಷ್ಟಿಯನ್ನು ಹೊಂತಾನೆ ಹೊರತು ಯಾವುದು ಭಾವೋದ್ವೇಗಕ್ಕೆ ಒಳಗಾಗೋದೇ ಇಲ್ಲ. ಅನೇಕರು ಆಗಿದ್ದಾರೆ ಅಂದರೆ ಭಾಗವತಾದಿ ಕೇಳಿಲ್ಲ ಅಂತ ಅರ್ಥ. ಸರಿಯಾಗಿ ಶಾಸ್ತ್ರ ಕೇಳಿದ ವ್ಯಕ್ತಿ ಅತ್ಯಂತ ಆದರ್ಶಪ್ರಾಯನಾಗಿ ಬದುಕ್ತಾನೆ ಹೊರತು ಅವನೆಂದೂ ಕೂಡ ಸಮಾಜದಿಂದ ವಿಮುಖನಾಗೋದಿಲ್ಲ ಅಂತ ಹೇಳ್ತಾರೆ. ಪ್ರಿಯವ್ರತ ರಾಜನಿಗೆ ಅರ್ಥವಾಯಿತು. ಬ್ರಹ್ಮದೇವರು ಹೇಳ್ತಾರೆ, ನಾನು ಇದನ್ನೆಲ್ಲ ಪಾಲನೆ ಮಾಡಲೇಬೇಕಂದ್ರೆ ಮಾಡಲೇಬೇಕು. ಏಕೆ? ಸರ್ವೇ ವಹಾಮಹ ಬಲಿಮೀಶ್ವರಾಯ ಪ್ರೋತಾನಸೀವ ದ್ವಿಪದೇ ಚತುಷ್ಪದ. ಎತ್ತುಗಳು, ಗಾಡಿ ಎಳಿತಕ್ಕಂಥ ಎತ್ತುಗಳು ತಾವಿಷ್ಟ ಬಂದ ಹೋಗಲಿಕ್ಕೆ ಬರೋದಿಲ್ಲ. ಅವನು ಹೊಡಿತಕ್ಕಂಥವನು ಹೇಗೆ ಹಿಡ್ತಾನೋ ಆ ಕಡೆ ಹೋಗಬೇಕೇ ಹೊರತು ಎತ್ತುಗಳ ಇಷ್ಟ ಅಲ್ಲ ಅದು. ಆ ರೀತಿಯಲ್ಲಿ ನಾವೆಲ್ಲ ಭಗವಂತನ ದಾಸರಗಳು, ಆತ ಹೇಳಿದ ಹಾಗೆ ಕೇಳಿದರೆ ಸಾಧನೆಯಾಗುತ್ತೆ ಹೊರತು ನಾವಾಗಿ ತೋಚಿದ ಹಾಗೆ ಮಾಡಿದರೆ ಅಲ್ಲ ಅಂತ ಹೇಳಿದ ತಕ್ಷಣ ಆತ ಒಪ್ತಾನೆ, ನೀನು ಮಾಡೋದು ಪ್ರಿಯವ್ರತ ರಾಜ ಅಲ್ಲ, ನಾವು ಅದನ್ನೇ ಮಾಡಬೇಕಪ್ಪ ಅಂತ ಹೇಳಿದರೆ, ನಾವೆಲ್ಲ ಭಗವದ್ ಅಧೀನರು ಅಂತ ಹೇಳಿದಾಗ ಆತ ತಕ್ಷಣ ಆಗಲಿ ಅಂತ ಒಪ್ಪಿಕೊಳ್ತಾನೆ. ದೊಡ್ಡವರು ಮಾತನ್ನು ಹೀಗೆ ಕೇಳ್ತಾರಲ್ಲ, ಅದೊಂದು ದೊಡ್ಡ ಯೋಗ. ಅದು ಒಂದು ಅನೇಕರು ಹಠಮಾರಿಗಳಾಗ್ತಾರೆ, ಇದ್ದದನ್ನು ಕಳ್ಕೊತಾರೆ, ಅದರಿಂದ ಏನು ಉಪಯೋಗ ಇಲ್ಲ. ತಕ್ಷಣ ಕೇಳ್ತಾನೆ, ವಾಪಸ್ ಹೋಗ್ತಾನೆ, ಬಹಿಷ್ಮತಿ ಅಂತಕ್ಕಂಥವಳನ್ನು ಮದುವೆ ಆಗ್ತಾರೆ. ಸ್ವಾಯಂಭೂಮನ ಮೇಲೆ ಉತ್ತರಾಧಿಕಾರಿಗಳಲ್ಲಿ ಒಬ್ಬನಾಗಿ ರಾಜ್ಯಭಾರವನ್ನು ಮಾಡ್ತಾನೆ. ಬಹಿಷ್ಮತಿಯಲ್ಲಿ 10 ಜನ ಗಂಡು ಮಕ್ಕಳನ್ನ, ಒಬ್ಬಳು ಹೆಣ್ಣುಮಗಳನ್ನ ಪಡೀತಾನೆ. ಅಗ್ನಿಧ್ರ ಮೊದಲಾದ 10 ಜನಗಳು ಗಂಡು ಮಕ್ಕಳಾದರೆ ಊರ್ಜಸ್ವತಿ ಅಂತಕ್ಕಂಥವಳು ಹೆಣ್ಣು ಮಗಳು. ಆ ಊರ್ಜಸ್ವತಿಯನ್ನ ಶುಕ್ರಾಚಾರ್ಯ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ಶುಕ್ರಾಚಾರ್ಯರಿಗೆ ಊರ್ಜಸ್ವತಿಯಲ್ಲಿ ದೇವಯಾನೀಂ ನಾಮಕನ್ಯಾಂ, ದೇವಯಾನಿ ಅನ್ನ ಮಗಳು ಹುಟ್ಟುತ್ತಾಳೆ. ಆ ದೇವಯಾನಿಯನ್ನ ಯಯಾತಿ ರಾಜ ಮದುವೆ ಆಗ್ತಾನೆ. ಯಯಾತಿ ರಾಜನಿಗೆ ದೇವಯಾನಿಯಲ್ಲಿ ಯದುರಾಜ ಹುಟ್ಟುತ್ತಾರೆ. ಯದುರಾಜನ ವಂಶದಲ್ಲೇ ಸಾಕ್ಷಾತ್ ಭಗವಂತನಾದ ಕೃಷ್ಣ ಅವತಾರ ಮಾಡುತ್ತಾರೆ. ಸನ್ಯಾಸಿಯಾಗಿದ್ದರೆ ಭಾಗ ಬರ್ತಿತ್ತ ಆತನಿಗೆ ಭಾಗ್ಯ. ಕೃಷ್ಣಾವತಾರಕ್ಕೆ ನಿಮಿತ್ತವಾಗತಕ್ಕಂಥ ಒಂದು ಯೋಗ ಇದೆ, ಅದನ್ನು ಬಿಟ್ಟು ಏನು ಸಾಧಿಸ್ತಾ ಇದ್ದ ಅದನ್ನು ಯೋಚನೆ ಮಾಡಬೇಕು. ಆಮೇಲೆ ಈ ಕಡೆ ಇನ್ನೊಬ್ಬನನ್ನು ಮದುವೆ ಆಗ್ತಾನೆ, ಮೂರು ಜನ ಗಂಡ್ಮಕ್ಕಳನ್ನು ಪಡೀತಾನೆ, ಉತ್ತಮ, ರೈವತ ತಾಪಸ ಅಂತ ಹೆಸರು. ಆ ಮೂರು ಜನಗಳು ಕೂಡ ಈ ಮನ್ವಂತರಾಧಿಪತಿಗಳಾಗ್ತಾರೆ. ಅದರಲ್ಲಿ ತಾಪಸ ಇದ್ದಾನಲ್ಲ, ತಾಮಸ ಅಂತ ಪಾಠಾಂತರ, ಅದಕ್ಕೆ ಸಾಕ್ಷಾತ್ ನಾರಾಯಣಾತ ಅಂತ ಹೇಳುತ್ತಾರೆ. ಗಜೇಂದ್ರ ಮೋಕ್ಷ ಮಾಡಿದ ರೂಪ ಅದೇನು, ಗಜೇಂದ್ರಂ ಮೋಚಯಾಮಾಸ ಅಂತ ಹೇಳ್ತಾರಲ್ಲ, ಈ ತಾಪಸ ರೂಪದಿಂದಲೇ ಪರಮಾತ್ಮ ವಿಶೇಷ ಮಾಡಿತ್ತು. ತಪಸ್ಸು ಅಂತಕ್ಕಂಥ ವಿಶಿಷ್ಟವಾದ ಸಿದ್ಧಿಯನ್ನು ಪಡೆದಂತಹ ಈ ಸಿದ್ಧಿ ಆ ಭಗವಂತನ ತಾಪಸ ರೂಪದ ತಾಯಿಯದಾಗಿತ್ತು. ಈ ರೀತಿಯಲ್ಲಿ ಪ್ರಿವರ್ತರಾದ ಒಳ್ಳೆ ಸಾಧನೆ ಮಾಡಿದ. ಆತ ಸನ್ಯಾಸಿಯಾಗಿದ್ದರೆ ಇಂಥ ಭಾಗ್ಯ ಯಾವುದೂ ಸಿಗ್ತಿರಲಿಲ್ಲ. ಗೃಹಸ್ಥನಾಗಿದ್ದು ಸಿಕ್ಕ ಭಾಗ್ಯ. ಆದ್ದರಿಂದ ದೇವರ ಸಂಕಲ್ಪ ಹೇಗಿರುತ್ತಾರೆ ನಮಗೆ ಗೊತ್ತಿರೋದಿಲ್ಲ. ಇಟ್ಟಾಂಗೆ ಇರುವೇನೋ ಹರಿಯೇ ಅಂತ ಬದುಕಬೇಕೆ ಹೊರತು ಸ್ವಕಪೋಲ ಕಲ್ಪಿತವಾದ ವಿಚಾರಗಳಿಗೆ ಬಲಿಯಾಗಬಾರದು ಅಂತ ಹೇಳಿದ್ದಾರೆ. ಪ್ರಿಯವ್ರತ ರಾಜ ಮುಂದೆ ಅದ್ಭುತವಾದ ರೀತಿ ರಾಜ್ಯಭಾರವನ್ನು ಮಾಡುತ್ತಾನೆ. ಆತನ ದೃಷ್ಟಿಕೋನ ಎಷ್ಟು ವಿಶಾಲವಾಗಿತ್ತು ಅಂದರೆ ಯೋಚನೆ ಮಾಡಿದನಂತೆ. ಜನಗಳಿಗೆ ಹಗಲೆಲ್ಲ ಸಾಧನೆ ಮಾಡಲಿಕ್ಕಾಗುತ್ತೆ ಸೂರ್ಯಪ್ರಕಾಶ ಇರೋದರಿಂದ, ಆದರೆ ರಾತ್ರಿಯಲ್ಲಿ ಬೆಳಕಿಲ್ಲದೇನೆ ತುಂಬಾ ಜನದ ಸಾಧನೆಗೆ ತೊಂದರೆಯಾಗುತ್ತೆ, ಇಡೀ ಜೀವನದ ಅರ್ಧ ಆಯುಷ್ಯ ಹೋಗಿಬಿಡುತ್ತೆ, ಹಾಗಾಗಬಾರದು. ಆದ್ದರಿಂದ ರಜನೀಮಪಿ, ರಾತ್ರಿಯನ್ನೂ ಸಹ ಹಗಲನ್ನಾಗಿ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಬಿಟ್ಟು ಅತ್ಯದ್ಭುತ ಉಪಾಯ ಮಾಡಿದನು. ರಾತ್ರಿಯನ್ನು ಹಗಲನ್ನಾಗಿ ಮಾಡ್ತೇನೆ, ಎಂಥ ದೀಕ್ಷೆ ಆತನು, ಆತ ಮಾಡಿಯೇ ಬಿಟ್ಟನಂತೆ. ಹೇಗೆ ಮಾಡಿದ ಅಂತ ಹೇಳ್ತಾರೆ, ಸೂರ್ಯ ಯಾವಾಗ ಮುಳುಗ್ತಾನಲ್ಲ, ಸೂರ್ಯ ಎಲ್ಲೋ ಹೋಗೋದಿಲ್ಲ, ಬೇರೆ ಕಡೆ ಸೂರ್ಯ ಇದ್ದೇ ಇರ್ತಾನೆ. ಆ ಸಮಯದಲ್ಲಿ ಚಂದ್ರನ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಚಂದ್ರ ಹೊಡಿತಾನೆ, ಅದನ್ನು ಅರ್ಥ ಮಾಡ್ಕೋತಾನ. ತುಂಬಾ ಜನ ಗೊತ್ತಿಲ್ಲ, ಶಾಸ್ತ್ರದಂತೆ ಸೂರ್ಯ ಸ್ವಯಂ ಪ್ರಕಾಶ, ಚಂದ್ರ ಸ್ವಯಂ ಪ್ರಕಾಶ ಅಲ್ಲ. ಮಹಾಭಾರತದಲ್ಲಿ ಹೇಳ್ತಾರೆ, ಸಾವಿತ್ರೇಣೈವ ಚಂದ್ರಮಾಹ, ಸಾವಿತ್ರ ಅಂದ್ರೆ ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಪ್ರತಿಫಲಿಸಿ ಬಂದಾಗ ಚಂದ್ರನ ಬೆಳದಿಂಗಳಾಗುತ್ತೆ ಹೊರತು ಚಂದ್ರ ಸ್ವಯಂ ಪ್ರಕಾಶ ಅಲ್ಲ. ಇದು ಶಾಸ್ತ್ರದ ಸಿದ್ಧಾಂತ. ಅದನ್ನು ಯೋಚನೆ ಮಾಡ್ತಾನೆ, ಇಲ್ಲಿರುವ ಚಂದ್ರನೇ ಬೆಳಕು ಸೂರ್ಯನ ಮೇಲೆ ಬಿದ್ದರೆ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದರೆ ಅದು ಪ್ರತಿಫಲಿಸೋದಾದರೆ, ನಾನು ಒಂದು ಜ್ಯೋತಿರ್ಮಯ ರಥವನ್ನು ಮಾಡಿಕೊಂಡು ಮೇಲೆ ಹಾರಿದರೆ ಅದರ ಮೇಲೆ ಸೂರ್ಯನ ಪ್ರಕಾಶ ಬಿದ್ದರೆ ಅದು ಪ್ರತಿಫಲಿಸಿಬಿಟ್ಟು ಸೂರ್ಯನಷ್ಟೇ ಪ್ರಕಾಶ ಬರಬೇಕಲ್ಲ ಅಂತ ಲೆಕ್ಕ ಹಾಕಿದನಂತೆ. ಎಂಥ ಸೂಪರ್ ಸೈನ್ಸ್ ಇದು, ಒಂದು ಶ್ರೇಷ್ಠವಾದಂಥ ವೈಜ್ಞಾನಿಕವಾದ ವಿಚಾರ ಇದು. ಒಂದು ಅಷ್ಟು ಮಾಡಿದವನೇ ಜ್ಯೋತಿರ್ಮಯ ರಥವನ್ನು ಮಾಡಿಸಿಕೊಂಡು ಆಕಾಶಕ್ಕೆ ಹಾರಿದನಂತೆ. ಪ್ರತಿನಿತ್ಯ ಸೂರ್ಯ ಮುಳುಗೋತ್ತಿ ಸರಿಯಾಗಿ ಆಕಾಶದಲ್ಲಿ ಈತ ಇರ್ತದೆ, ರಥದಲ್ಲಿ ಕುತ್ಕೊಂಡ್ಬಿಟ್ಟು ಆಳುಗಳನ್ನು ಕಳಿಸಿದ್ದಲ್ಲ. ಎಂಥ ಯೋಗಿಯವನು, ಆ ರಥದ ಮೇಲೆ ಬಿದ್ದ ಬೆಳಕು ಪ್ರತಿಫಲಿಸಿಬಿಟ್ಟು ಸೂರ್ಯ ಮತ್ತೊಬ್ಬ ಸೂರ್ಯನಂತೆ ಹೊಳಿತಾ ಇತ್ತು. ಅದು 24 ತಾಸು ಹಗಲನ್ನು ಮಾಡಿದ ಪುಣ್ಯಾತ್ಮ ಪ್ರಿಯವ್ರತ ರಾಜ. ಇದು ಇವತ್ತಿಗೂ ಕೂಡ ವಿಜ್ಞಾನ ಇದನ್ನು ಒಪ್ಪಿಕೊಂಡಿದೆ. ವಿಜ್ಞಾನ ಭಾಗವತ ಓದಿಲ್ಲ, ಓದಿದ್ದರೆ ಎಷ್ಟೋ ವರ್ಷಗಳಿಂದ ಸಾಧನೆ ಆಗ್ತಿತ್ತು, ಈಗ ಅವರಿಗೆ ಅರ್ಥ ಆಗಿದೆ. ಸೋಲಾರ್ ಮಿರರ್ಸ್ ಅಂತ ಕರೆದಿದ್ದಾರೆ, ಅಂದರೆ ಸೂರ್ಯಶಕ್ತಿಯಿಂದ ಪ್ರಕಾಶ ಕೊಡತಕ್ಕಂತಹ ಮಿರರ್ಗಳು. ಕಳೆದ ವರ್ಷ ರಷ್ಯಾದಲ್ಲಿ ಅದನ್ನು ಹಾರಿಸಿದರು, ಒಂದೆರಡು ವರ್ಷದ ಹಿಂದೆ ಮಧ್ಯರಾತ್ರಿಯಲ್ಲಿ ಕೆಲವು ಮೀಟರ್ಗಳಗಟ್ಟಲೆ ಎತ್ತನ್ನು ತುಂಬಾ ಮೇಲೆ ಹಾರಿಸಿದರು. ಸೂರ್ಯನ ಬೆಳಕು ಅದರ ಮೇಲೆ ಬಿತ್ತು, ಝಗ್ ಅಂತ ಹೊಳಿತು. ರಾತ್ರಿ ಕಾಲದೊಳಗೆ ಕೆಲವು ಕಿಲೋಮೀಟರ್ಗಳ ಕಾಲ ಒಂದು ಕ್ಷಣ ಬೆಳಕು ಬಂತು. ಏನು ವಿಜ್ಞಾನಿಗಳು ಆಶ್ಚರ್ಯ ಪಟ್ಟುಬಿಟ್ಟು ಆನಂದ ಪಟ್ಟುಬಿಟ್ಟು, ಅವನ ಊಹೆ ಸರಿಯಾಗಿದೆ, ಈ ರೀತಿ ಬೆಳಕು ಬರುತ್ತೆ ಅಂತ ಹೇಳಿ. ಇವತ್ತಿನ ದೊಡ್ಡ ಸುದ್ದಿ ಅದು. ಇದು ಪ್ರಿಯವ್ರತ ರಾಜ ಕೋಟ್ಯಂತರ ವರ್ಷಗಳಿಂದ ಮಾಡಿದ್ದ ಕೆಲಸವನ್ನು. ಅಂದರೆ ಭಾಗವತಾದಿ ಗ್ರಂಥಗಳು ಅಂದರೆ ಏನೋ ಒಂದು ಅಡಗೋಲಜ್ಜೆ ಕಥೆಗಳಲ್ಲ, ಅವೆಲ್ಲ ಅತ್ಯಂತ ವೈಜ್ಞಾನಿಕ ವಿಚಾರಗಳು. ಅದನ್ನು ನಮ್ಮ ಜನ ಓದಿಲ್ಲ, ತುಂಬಾ ಸರ್ತಿ ಗಮನಿಸಬೇಕು. ವಿಜ್ಞಾನಿಗಳು ಆಗ್ತಕ್ಕಂಥವರು ಭಾಗವತ ಓದಿಲ್ಲ, ಭಾಗವತ ಓದೋರು ವಿಜ್ಞಾನಿಗಳಾಗಲಿಕ್ಕೆ ಹೋಗಿಲ್ಲ. ಈಗ ಒಂದಕ್ಕೊಂದು ಮೀಟ್ ಆಗೋದೇ ಇಲ್ಲ ಎರಡು ಕೂಡ. ಆದ್ದರಿಂದ ಭಾಗವತಾದಿ ಗ್ರಂಥಗಳನ್ನು ಓದಬೇಕಾದ್ರೆ ಎಷ್ಟೆಷ್ಟು ನಮಗೆ ಅರ್ಹತೆ ಹೆಚ್ಚಿರುತ್ತೋ ಅಷ್ಟು ಪ್ರಕಾಶ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟೆಷ್ಟು ಅರ್ಹತೆ ಇರುತ್ತೋ, ಒಂದು ಕಬ್ಬಿನ ಕೋಲನ್ನು ಚಿಕ್ಕ ಮಕ್ಕಳಿಗೆ ಕೊಟ್ಟುಬಿಟ್ರೆ ನೆಕ್ತಾರೆ, ಏನು ಪ್ರಯೋಜನ ಇಲ್ಲ. ಕಬ್ಬಿನ ಕೋಲೆ ಉಪಯೋಗ ಮಾಡಿಕೊಳ್ಳೋಕೆ ಬರೋದಿಲ್ಲ ಅವನಿಗೆ. ಹಲ್ಲಿಲ್ಲವರಿಗೆ ಕೊಟ್ಟರೆ ಉಪಯೋಗ ಆಗೋದೇ ಇಲ್ಲ. ಯಾವನು ಹಲ್ಲಿರುತ್ತೆ ಅವನು ಜಿಗಿದಾಗ ಎಷ್ಟು ರಸ ಬರುತ್ತೋ ಅದರೊಳಗೆ, ಯಂತ್ರದೊಳಗೆ ಪೂರ್ಣ ರಸ ಬರುತ್ತೆ. ಅಂದರೆ ಒಂದು ಕಬ್ಬಿನ ಕೋಲನ್ನೇ ಉಪಯೋಗ ಮಾಡಿಕೊಳ್ಳತಕ್ಕಂಥವ್ರ ಅರ್ಹತೆಯ ಮೇಲೆ ರಸ ಹೇಗೆ ಬರುತ್ತೋ, ಶಾಸ್ತ್ರಗಳನ್ನು ಪಿಪತ ಭಾಗವತಂ ರಸಮಾಲಯಂ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಶ್ರೀಮದ್ ಭಾಗವತದ ಸಂದೇಶ ವಿಶ್ವವ್ಯಾಪಕವಾದ ಸಂದೇಶ, ಪ್ರತಿಯೊಬ್ಬನೂ ಸಹ ಅದರಿಂದ ಎಷ್ಟೆಷ್ಟು ವಿಷಯ ಕಲಿಯಬಹುದು ಅಂತ ಹೇಳೋದಕ್ಕೆ ಸಾಕ್ಷಿ. ಪ್ರಿಯವ್ರತ ರಾಜ ಮಾಡಿದ ರಾತ್ರಿಯನ್ನೂ ಹಗಲು ಮಾಡಿದಂತಹ ವಿಚಿತ್ರ ರಾಜ್ಯ ಪ್ರಿಯವ್ರತನಾದ ಆತನ ರಾಜ್ಯ. ಇವತ್ತಿನ ರಾಜ್ಯಗಳು ಹಾಗಲ್ಲ, ರಾತ್ರಿಯನ್ನು ಹಗಲು ಮಾಡೋದಲ್ಲ, ಹಗಲನ್ನೂ ರಾತ್ರಿ ಮಾಡಿಬಿಡ್ತಾರೆ ಪಾಪ. 24 ತಾಸು ನೂರಾರು ಚಾನಲ್ ಟಿವಿ ಹಾಕಿಬಿಟ್ರೆ ಹಗಲೇನು ರಾತ್ರಿ ಏನವ್ರಿ ಪಾಪ, ಲೈಟ್ ಹಚ್ಚಿ ನೋಡ್ತಾ ಕೂತು ಬಿಡ್ತಾರೆ ಅಷ್ಟೇ, ಇಲ್ಲ ಕುಡಿದು ಮಲಗಿಬಿಡ್ತಾರೆ. ಅಂತೂ ಎರಡು ಮಲಗಿಸವೇ ಹೊರತು ಕಣ್ಣು ತೆಗೆಸಗಳ ವಿಚಾರಗಳೇ ಅಲ್ಲ. ಇವತ್ತು ಕಣ್ಣು ತೆಗೆಸ್ತಕ್ಕಂಥ ರಾಜ್ಯ ಪ್ರಿಯವ್ರತನ ರಾಜ್ಯ. ಆತನಿಗೆ ಯಾತಕ್ಕೆ ಸಾಧ್ಯವಾಯಿತು ಅಂದರೆ, ಆತ ಪ್ರಿಯವ್ರತ ರಾಜ, ಶ್ರೀಹರಿಗೆ ಪ್ರಿಯವಾದ ವ್ರತವನ್ನು ಮಾಡ್ತಾನಲ್ಲ, ಬ್ರಹ್ಮದೇವರ ಮಾತನ್ನು ಕೇಳಿ ಅವರಿಗೆ ಪ್ರಿಯವಾದ ವ್ರತವನ್ನು ಮಾಡ್ತಾನಲ್ಲ, ಅದಕ್ಕೆ ಅವನಿಗೆ 24 ತಾಸು ಸಹ ಹಗಲು ಮಾಡ್ತಕ್ಕಂಥ ಸಾಮರ್ಥ್ಯ ಬಂತು ಅಂತ ಹೇಳುತ್ತಾರೆ. ಈ ಸಿದ್ಧಿಯನ್ನು ನಾವು ಪಡಿಬಹುದು ಅಂದರೆ ಖಂಡಿತ ಪಡಿಬಹುದು. ಹರಿಗೆ ಪ್ರಿಯವಾದ ವ್ರತವನ್ನು ಮಾಡಿದರೆ ಹಾಗಾಗಿ ಆಗುತ್ತೆ. ಹರಿಗೆ ಪ್ರಿಯವಾದ ವ್ರತ ಏಕಾದಶಿ ಉಪವಾಸ, ಹರಿಗೆ ಪ್ರಿಯವಾದ ವ್ರತ ಕೃಷ್ಣಾಷ್ಟಮಿ ವ್ರತ, ಚಾತುರ್ಮಾಸ್ಯ ವ್ರತ, ಅದಕ್ಕೆ ಪ್ರಿಯವ್ರತ ಅಂತಾನೆ ಆತನ ಕರೆದಿತ್ತು. ಪ್ರಿಯವ್ರತ ಆ ರೀತಿ ನಮಗೆ ಪ್ರಿಯವಾದ ವ್ರತ ಮಾಡಬಾರದು, ದೇವರಿಗೆ ಪ್ರಿಯವಾದ ವ್ರತ ಮಾಡುದು. ನಾವು ತೋಚಿದ ಪಾಠ ಮಾಡಿದರೆ ಅಲ್ಲ, ಟೆಕ್ಸ್ಟ್ ಬುಕ್ ಅದು ಪ್ರಿಸ್ಕ್ರೈಬ್ ಮಾಡಿದ ಪಾಠ ಮಾಡಿದರೆ ಇವನು ಪ್ರೊಫೆಸರ್ ಆಗ್ತಾನೆ, ಇಲ್ಲದೆ ಹೋದ್ರಾಗ್ಲಿ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ದಕ್ಕೆ ಆ ರೀತಿ ಯಾರು ಮಾಡ್ತಾರೋ ಅವರ ಜೀವನದಲ್ಲಿ ನಮಗೆ ಹೊರಗೆ ಮಾಡೋ ಶಕ್ತಿ ಇಲ್ಲದೆ ಇರಬಹುದು. ಏಕಾದಶಿಯಾದಿಗಳನ್ನು ಮಾಡಿದರೆ ಮನಸ್ಸಿನ ಒಳಗೆ 24 ತಾಸು ಹಗಲಾಗುತ್ತೆ ಅಂತ ಹೇಳುತ್ತಾರೆ. ಆಚಾರ್ಯರದ್ದೇ ಮಾತು. ಏಕಾದಶಿಯಾದಿ ಉಪವಾಸಗಳಿಂದ ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂನ ವಿದ್ಯತೆ, ಅದರಷ್ಟು ಪಾಪ ಪರಿಹಾರಕವಾದ ವ್ರತ ಮತ್ತೊಂದಿಲ್ಲ ಅಂತ ಆಚಾರ್ಯರ ದೊಡ್ಡ ಸಿದ್ಧಾಂತ ಇದೆ, ಅದನ್ನು ಗಮನಿಸಬೇಕು. ಇನ್ನು ಬ್ರಹ್ಮದೇವರ ಮಾತನ್ನು ಕೇಳಿದ, ಅದಕ್ಕೆ ಆತನಿಗೆ ಅದು ಸಾಧ್ಯವಾಯಿತು. ಇವತ್ತು ನಾವು ಭಾವಿ ಬ್ರಹ್ಮದೇವರ ಮಾತನ್ನು ಕೇಳಬೇಕು. ಬ್ರಹ್ಮದೇವರು ಅವರು ಭಾವಿ ಬ್ರಹ್ಮದೇವರು ಶ್ರೀಮದ್ ಆನಂದ ತೀರ್ಥರಾದ್ದರಿಂದ ಅವರ ಶಾಸ್ತ್ರವನ್ನು ಓದಿದರೆ 24 ತಾಸು ಹಗಲು, ಕಣ್ಣು ಮುಚ್ಚಿದ್ರೂ ಬೆಳಕು ಕಾಣಬೇಕು ಅಂತ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಮಹಾನಂದ ತೀರ್ಥಸ್ಯ ಏ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಮೋಕ್ಷವನ್ನೇ ಕೊಡಿಸ್ತಕ್ಕಂಥ ಶಾಸ್ತ್ರ ಅಂದರೆ ಮೋಕ್ಷದಲ್ಲಿ 24 ತಾಸು ಹಗಲೇನೆ, ಅಲ್ಲಿ ಕತ್ತಲೆ ಹೆಸರೇ ಇಲ್ಲ, ಆದ್ದರಿಂದ ಅಂಥ ಸಿದ್ಧಿ ಬರುತ್ತೆ ಅಂತ ತಾತ್ಪರ್ಯ. ಅಂಥ ಪ್ರಿಯವ್ರತ ರಾಜ ಮುಂದೆ ಭಗವತೋ ನಾರದಸ್ಯ ಪದವೀನ್ ಅನುಸಸಾರ. ನಾರದರ ಶಿಷ್ಯ ಸನ್ಯಾಸಿಸಬೇಕು ಅಂತಿತ್ತಲ್ಲ, ಎಲ್ಲ ಸಾಧನೆ ಮಾಡಿಯಾದ ಮೇಲೆ ತನ್ನ ಮಕ್ಕಳಿಗೆ ಉತ್ತರಾಧಿಕಾರವನ್ನು ಕೊಟ್ಟು ಆಗ ತಪಸ್ಸಿಗೆ ಹೊರಟು ಸದ್ಗತಿ ಹೊರಟುಬಿಟ್ಟನಂತೆ. ಅದಕ್ಕೊಂದು ಕಾಲ ಅಂತ ಇರುತ್ತೆ, ಆ ಕಾಲದಲ್ಲಿ ಮಾಡ್ತಾನೆ, ಆಗ ಬ್ರಹ್ಮದೇವರು ಆಗಲಿ ಎಂದು ಒಪ್ಕೊಂಡು ಬಿಡ್ತಾರೆ. ಅಂದರೆ ಯಾವ ಕಾಲಕ್ಕೆ ಮಾಡಿದರೆ ತಪ್ಪಾಗ್ತಿತ್ತೋ ಆಗ ಮಾಡಬಾರದಾಗಿತ್ತು, ಬಿಡಿಸಿದರು, ಮಾಡಬೇಕಾದ ಕಾಲಕ್ಕೆ ಮಾಡಿಸಿದರು. ಅವನ ಹಿರಿಯ ಮಗ ಅಗ್ನಿಧ್ರ, ಅವನು ಶ್ರೇಷ್ಠವ ಸರ್ವೇ ಅಗ್ನಿನಾಮಾನಃ ಅಂತ ಕರೀತಾರೆ, ಅವೆಲ್ಲ ಅಗ್ನಿ ಹೆಸರನ್ನು ಹೊಂದಿದವರು. ಅವನು ಒಂದು ಸಲ ವನದಲ್ಲಿ ಸಂಚಾರ ಮಾಡಬೇಕಾದರೆ ಇವ ಅಪ್ಸರೆಯನ್ನು ಕಾಣುತ್ತಾನೆ, ಪೂರ್ವಚಿತ್ತಿ ಅಂತ ಅವಳ ಹೆಸರು. ಅವಳು ಬ್ರಹ್ಮಲೋಕದ ಅಪ್ಸರೆ, ಅವಳು ನೋಡ್ತಿರ್ಲಿಕ್ಕೆ ಅವನಿಗೆ ಅವಳ ವಿಚಿತ್ರವಾದ ಮೋಹ ಬರುತ್ತೆ. ಅವಳನ್ನ ಮಾತಾಡಿಸ್ತಾನೆ, ಅವಳ ಜೊತೆಗೆ ಸಂಸಾರವನ್ನು ಮಾಡ್ತಾನೆ, 9 ಮಕ್ಕಳನ್ನು ಪಡೀತಾನೆ. ಅದರಲ್ಲಿ ಹಿರಿಯನಾದವನೇ ನಾಭಿರಾಜ ಅಂತ ಅವನ ಹೆಸರು. ಮುಂದೆ ಪೂರ್ವಚಿತ್ತಿ ಆ ಬ್ರಹ್ಮದೇವರ ಸಭೆ ವಾಪಸ್ ಹೊರಟೋಗಿಬಿಡ್ತಾಳೆ. ಇವನು 9 ಮಕ್ಕಳನ್ನು ಪಡಿತಾನಲ್ಲ, ಅವರೆಲ್ಲ ಖಂಡಾಧಿಪತಿಗಳು ಅಂತ ಆದರೆ, ಅಂದರೆ ಭರತ ಖಂಡ ಕಿಂಪುರುಷ ಖಂಡ ಅಂತ ಏನು ಕೇಳುತ್ತೇವೆ, 9 ಖಂಡಗಳಿಗೂ ಅಧಿಪತಿಯಾದಂಥ ಮಕ್ಕಳನ್ನು ಪಡಿತಾನೆ. ನಾಭಿರಾಜ ಹಿರಿಯನಾದ 9 ಜನಗಳು ಕೂಡ ಮೇರು ಪರ್ವತದ ಮಕ್ಕಳಾದಂತಹ ಮೇರುದೇವಿ ಮೊದಲಾದ 9 ಜನಗಳು ವಿವಾಹವಾಗ್ತಾರೆ. ಇವನು ಹಿರಿಯ ನಾಭಿರಾಜ, ಅವನ ಹೆಂಡತಿ ಮೇರುದೇವಿ ಅಂತ ಅವಳ ಹೆಸರು. ಆ ಮೇರುದೇವಿಯನ್ನ ವಿವಾಹವಾದ ಅವನು ಅನೇಕ ದಿವಸಗಳ ಕಾಲ ವಿಶಿಷ್ಟವಾದ ಯಜ್ಞವೊಂದನ್ನು ಮಾಡುತ್ತಾನೆ. ಬ್ರಹ್ಮಜ್ಞಾನಿಗಳಾದ ಋತ್ವಿಕಗಳನ್ನು ಕುಡಿಸಿಕೊಂಡು ಪುರೋಹಿತರನ್ನು ಮುಂದಿಟ್ಟುಕೊಂಡು ಯಜ್ಞವನ್ನು ಮಾಡುತ್ತಾನೆ. ಆಗ ಪರಮಾತ್ಮ ಪ್ರತ್ಯಕ್ಷರಾದ ಅಂತ ಹೇಳುತ್ತಾರೆ. ಇದು ನಾವು ಗಮನಿಸಬೇಕಾದ ಮತ್ತೊಂದು ಮಾತು. ನಾವು ಹಿಡಿತಕ್ಕಂಥ ಪುರೋಹಿತರುಗಳು ಒಳ್ಳೆ ಶಾಸ್ತ್ರಜ್ಞರಾಗಿರಬೇಕು, ನಿಷ್ಠಾವಂತರಾಗಿರಬೇಕು, ಆಗ ನಾವು ಮಾಡಿಸ್ತಕ್ಕಂಥ ಕಾರ್ಯಕ್ಕೆ ಸಿದ್ಧಿ ಬರುತ್ತೆ. ಸಿದ್ಧಿ ಬಂದೇ ಬಿಡುತ್ತು, ಪರಮಾತ್ಮ ಸಾಕ್ಷಾತ್ಕಾರ ದರ್ಶನ ಕೊಟ್ಟೇ ಬಿಟ್ಟಂತೆ. ಯಜ್ಞವೇದಿಯಿಂದ ಪರಮಾತ್ಮ ನಿಲ್ತಾನೆ, ಭಾರಿ ಆನಂದವಾಗುತ್ತೆ ಅವನಿಗೆ. ಏನು ಬೇಕು ಅಂತ ಕೇಳಿದನಂತೆ ಪರಮಾತ್ಮ. ತಕ್ಷಣ ಈತ ಕೇಳ್ತಾನೆ, ನಮ್ಮ ಗುರುಗಳು ಕೇಳ್ತಾರೆ ನಾನು ಏನೇ ಬೇಕು ಅಂತ ಹೇಳಿಬಿಟ್ಟನಂತೆ. ತಾನು ಕೇಳೋದಿಲ್ಲ, ಗುರುಗಳ ಬಾಯಲ್ಲಿ ಕೇಳಿಸ್ತಾನೆ. ಆಗ ಅವರು ಹೇಳಿದರಂತೆ, ನಮ್ಮ ರಾಜನಿಗೆ ನಾರಾಯಣ ನಿನ್ನಂಥ ಮಗನಾಗಬೇಕು ಅಂತ ಅಪೇಕ್ಷೆ ಇದೆ, ಅನುಗ್ರಹ ಮಾಡುವು ಅಂತ ಕೇಳ್ತಾನೆ. ನಿನ್ನಂಥ ಮಗನಾಗಬೇಕು. ತಕ್ಷಣ ದೇವರು ಹೇಳಿದನಂತೆ, ಏನು ನೀವೆಲ್ಲ ಎಷ್ಟು ಜ್ಞಾನಿಗಳು, ನೀವಿಂಥ ವರ ಕೇಳ್ತೀರಲ್ಲ, ನನ್ನಂಥ ಮಗ ಹೇಗಾಗ್ತಾನೆ, ನನ್ನಂತ ಎಷ್ಟು ಜನ ಇದ್ದಾರಾಗಲಿಕ್ಕೆ ಅಂತ ಕೇಳ್ತಾನೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಎಷ್ಟು ದೊಡ್ಡ ಪ್ರಮೇಯ ಹೇಳದ ಕೊಟ್ಟಿದ್ದ ದೇವರ ಬಾಯಲ್ಲೇ ನನ್ನ ಸಮಾನ ಇನ್ನೊಬ್ಬನಿಲ್ಲ ಅಂತ ಹೇಳಿ ಮಾತು ಬರ್ತಾಯಿದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ. ಎಲ್ಲಿ ಹುಡುಕಿದ್ರೂ ನಿನ್ನ ಸಮನಾದ ವಸ್ತು ಮತ್ತೊಬ್ಬನಿಲ್ಲ, ಇನ್ನು ಉತ್ತಮ ಎಲ್ಲಿಂದ ಬಂದಾನೋ ಅಂತ ನಖಸ್ತುತಿಯ 2 ಶ್ಲೋಕದ ಅರ್ಥ. ಈ ಅರ್ಥ ಮಾಡಿಕೊಂಡವರಿಗೆ ಕನ್ಫರ್ಮ್ ಆಗುತ್ತೆ. ನಾವು ನೋಡಿದಾಗ ದೇವರು ತಾನೇ ನನ್ನ ಸಮಾನ ಯಾರಿದ್ದಾರೆ ಅಂತ ಕೇಳಿದರೆ, ಲಕ್ಷ್ಮೀದೇವಿ ಸಮಾನ ಯಾರೂ ಇಲ್ಲ, ಆತ ನಾರಾಯಣ ಇದ್ದಾನೆ, ಮೇಲಿದ್ದಾನೆ, ಎರಡೂ ಆಗುತ್ತೆ. ಇನ್ನು ಬ್ರಹ್ಮವಾಯುಗಳಿಗೆ ಹಾಗಲ್ಲ, ರುಜುಗಳು ಅನಂತ ರುಜುಗಳಿದ್ದಾರೆ, ಒಬ್ಬರೊಬ್ಬರು ಬರ್ತಾನೆ ಇರ್ತಾರೆ. ನಾರಾಯಣ ಹಾಗಲ್ಲ, ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಇದು ಶ್ರುತಿಯ ಏಕಮೇವಾದ್ವಿತೀಯಂ ಬ್ರಹ್ಮ, ಇದು ಅದರ ಅರ್ಥ. ದೇವರೊಬ್ಬನೇ ಇದ್ದಾನೆ ಜಗತ್ ಸುಳ್ಳು ಅಂತ ಅರ್ಥ ಅಲ್ಲ, ದೇವರಂಥವನು ಮತ್ತೊಬ್ಬನಿಲ್ಲ ಅಂತ ಅದಕ್ಕೆ ಅರ್ಥ. ಅದ್ವಿತೀಯ ಅಂದ್ರೆ ಅಸದೃಶ್ಯ ಅಂತ ಅರ್ಥ. ಹೀಗಿದ್ದೇನೆ ಆಗ ಈ ಮಾತಿಗೆ ಉತ್ತರ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಮುಕ್ತರು ಕೂಡ ವಿಶಿಷ್ಟಾದ್ವೈತ ಸಿದ್ಧಾಂತದಂತೆ ಎಲ್ಲ ಮುಕ್ತರು ಕೂಡ ಏನಾಗ್ತಾರಂತೆ, ಅವರಿಷ್ಟು ಕೂಡ ಪರಮಾತ್ಮನಿಗೆ ಆನಂದ ಸಾಮ್ಯ ಹೊಂದಿಬಿಡ್ತಾರಂತೆ. ಪರಮಾತ್ಮ ನನ್ನ ಸಮಾನ ಯಾರಿದ್ದಾರೆ ಅಂತ ಪರಮಾತ್ಮ ಹೇಳಿದ ಮೇಲೆ ಆನಂದ ಸಾಮ್ಯದ ವಿಚಾರವನ್ನ ನಾವು ಕನಸಿನಲ್ಲೂ ತಕ್ಕಾಳಕ್ಕೆ ಸಾಧ್ಯ ಇಲ್ಲ. ಇಷ್ಟು ಶ್ರೇಷ್ಠವಾದಂತಹ ಸಿದ್ಧಾಂತದ ಆವಿಷ್ಕಾರಕ್ಕೆ ಭಾಗವತ ಹೊರಟಿದೆ. ಆದರೆ ಒಂದೊಂದು ಕಥೆಯಲ್ಲೂ ಕೂಡ ದೊಡ್ಡ ದೊಡ್ಡ ತತ್ವಗಳನ್ನ ನಾವು ಕೇಳ್ತಾ ಇದ್ದೇವೆ. ವಿಶಿಷ್ಟವಾದಂತಹ ಹಿರಿಮೆಯನ್ನ ಶ್ರೀಮದ್ ಆಚಾರ್ಯರು ಪ್ರತಿ ಹಂತದಲ್ಲೂ ತೋರಿಸ್ತಾ ಬರುತ್ತಾರೆ. ಅಹಮೇವ ಬತ್ಸದೃಶ್ಯ, ನನ್ನ ಸಮ ನಾನೇನೆ ಹೊರತು ಬೇರೆಯವರಲ್ಲ. ಆಗ ಅವರು ಹೇಳ್ತಾರೆ, ಆಯ್ತು ಏನ್ ಮಾಡೋದಾಗಿದೆ, ನಮಗೆ ಬೇಕಲ್ಲ ಅಂದ್ರೆ ಯೋಚನೆ ಮಾಡಬೇಡಿ, ನಿಮ್ಮ ಬಾಯಿಂದ ಬಂದ ಮಾತು ಸುಳ್ಳಾಗಬಾರದು, ನಾನು ವರ ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾರೆ. ಏನ್ ವರ ಕೊಟ್ಟ ಅಂದ್ರೆ, ನನ್ನ ಸಮಾನ ಇಲ್ಲ ಅಂತ ಹುಟ್ಟ ಸಂಭವ ಇಲ್ಲ, ನೀವು ಕೇಳಿದ್ದೀರಿ ಇಲ್ಲ ಅನ್ನಾಗಿಲ್ಲ, ಅದಕ್ಕೆ ನಾನೇ ಅವತಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳ್ತಾರೆ. ನಾನೇ ಅವತಾರ ಮಾಡ್ತೇನೆ, ಅದಕ್ಕೆ ನಾಭಿರಾಜ ಬುದ್ಧಿವಂತ, ನಾನ್ ಬಾಯಲ್ಲಿ ಕೇಳಿದ್ರೆ ಆಗುತ್ತೋ ಇಲ್ಲೋ, ನಾನು ದೊಡ್ಡವ್ರ ಬಾಯಲ್ಲಿ ಕೇಳಿಸಿಬಿಟ್ರೆ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ, ದೊಡ್ಡವರು ಬಾಯಿಂದ ಬಂದಾಗ ನಡೆಸಿಬಿಡ್ತಾರೆ. ನೀವು ಹೇಳಿದ್ದೀರಿ ಅಂತ ಮಾಡ್ತೇವೆ ಅಂತಾರಲ್ಲ, ಹಾಗೆ ನಾವು ಮಾಡ್ತಿರಲಿಲ್ಲ, ನೀವು ಹೇಳಿದ್ದೀರಿ ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾವು ಆಚಾರ್ಯರ ದ್ವಾದಶ ಸ್ತೋತ್ರವನ್ನ, ದೊಡ್ಡ ದೊಡ್ಡ ಜ್ಞಾನಿಗಳ ಸ್ತೋತ್ರಗಳನ್ನು ಹೇಳಿದಾಗ ದೇವರು ಅನುಗ್ರಹ ಮಾಡಿಬಿಡ್ತಾರೆ. ನಾವೇ ಮಾಡಿಕೊಂಡು ಹಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಜ್ಞಾನಿಗಳ ಬಾಯಿಂದ ಬಂದ ಮಾತಿಗೆ ಅಷ್ಟು ಸಿದ್ಧಿ ಇದೆ. ಇದೆಲ್ಲ ಅನೇಕರಿಗೆ ಗೊತ್ತಿಲ್ಲ, ಏನೋ ಹಾಡಿದ್ರೆ ಹಾಡಿಬಿಟ್ರಾಯ್ತಲ್ಲ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಮ್ಮನ ಮಾತಿನೊಳಗೆ ನಾವು ಹೇಳ್ತಕ್ಕಂಥ ಸ್ತೋತ್ರ ಮಂತ್ರ ಎಲ್ಲವೂ ಕೂಡ ದೊಡ್ಡ ದೊಡ್ಡವರಿಂದ ರಚಿತವಾಗಿರಬೇಕು. ಕನಿಷ್ಠ ಪಕ್ಷ ಅಪರೋಕ್ಷ ಜ್ಞಾನಿಗಳಾಗಿರಬೇಕು. ಇವತ್ತು ಶಾಸ್ತ್ರಜ್ಞಾನಿಗಳು ಕೂಡ ಆಗಿರೋದಿಲ್ಲ, ಅವ್ರು ಬರೆದ್ರೆ ಹೇಗಾಗುತ್ತೆ? ಇವತ್ತು ಸಿನಿಮಾ ಹಾಡುಗಳಿಂದ ದೇವರು ಕಾಣಲಿಕ್ಕೆ ಸಾಧ್ಯ ಉಂಟಾ? ಎಂದೆಂದೂ ಸಾಧ್ಯ ಇಲ್ಲ. ದುರ್ದೈವ ಅನೇಕರು ಅದನ್ನು ಬಾಯಿಪಾಠ ಮಾಡಿದ್ದು ಮಾಡಿದ್ದೇನೆ. ಈ ವಿಷ್ಣು ಸಹಸ್ರನಾಮ ಗೊತ್ತಿಲ್ಲ, ವಾಯುಸ್ತುತಿ ಗೊತ್ತಿಲ್ಲ, ದ್ವಾದಶ ಸ್ತೋತ್ರ ಗೊತ್ತಿಲ್ಲ. ಅದು ಟೈಮ್ ಇಲ್ಲ ಪಾಪ ಓದ್ಲಿಕ್ಕೆ ಇವರಿಗೆ. ಆದ್ರೆ ಕೆಲಸಕ್ಕೆ ಬಾರದ ನೂರಾರು ಹೇಳ್ತಾ ಇರ್ತಾರೆ, ಏನು ಪ್ರಯೋಜನ? ದೇವರು ಕೊಟ್ಟಂತಹ ಅತ್ಯಮೂಲ್ಯವಾದಂತಹ ನಮ್ಮ ವಾಗೀಂದ್ರಿಯಾದಿಗಳನ್ನ ಹೀಗೆ ಶಿಷ್ಟ ರೀತಿಯಲ್ಲಿ ವ್ಯರ್ಥ ಮಾಡಿಕೊಳ್ಳೋದಾದರೆ ಬದುಕಿ ಏನು ಮಹತ್ವ ಇರುತ್ತೆ? ತಕ್ಷಣ ಪರ್ವತ ಅವತಾರ ಮಾಡಿಯೇ ಬಿಟ್ಟಂತೆ. ಆ ರೂಪಕ್ಕೆ ಋಷಭ ಋಷಭ ಅಂತ ಹೆಸರು. ಋಷಭ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಎಲ್ಲಿ ಯಾವುದ್ರಲ್ಲೋಡು ಶ್ರೇಷ್ಠ 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 ಶ್ರೇಷ್ಠ, ಆ ಹೆಸರು ಸಾರ್ಥಕವಾದ ಹೆಸರು. ಆ ರೂಪ ಋತು ಬದಲಾದ ರೂಪದಂತೆ, ಆವಿಷ್ಟವಾದ ರೂಪ, ಆವೇಶ ರೂಪ ಅಲ್ಲ ಅದು, ಸಾಕ್ಷಾತ್ ರೂಪ. ಅದು ಪಚ್ಚಕೂರ್ಮಾದಿ ರೂಪಗಳು ಹೇಗೋ ಋಷಭ ರೂಪ ಹಾಗೆ. ಇದನ್ನೆಲ್ಲ ಆಚಾರ್ಯರು ಮತ್ತೆ ಹೇಳ್ತಾರೆ, ದೇವರ ಅವತಾರಾದಿಗಳು ವ್ಯತ್ಯಾಸವಾಗಬಾರದು ಅಂತ ಹೇಳ್ತಾರೆ. ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರ ಹರೇಶ್ಚಯೇ ತದಾವೇಶಾನ್ ತಥಾ ಸಮ್ಯಕ್ ಜ್ಞಾತ್ವ ಮುಕ್ತಿ ನಚಾನ್ಯಥ. ಅವತ್ತು ಹರಿ ಅವತಾರಗಳು ಯಾವುದು, ಯಾವ್ದು ಹರಿ ಅವತಾರಗಳಲ್ಲ, ಯಾವ್ದು ಹರಿ ಆವೇಶ ಹೊಂದಿದೆ, ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಮುಕ್ತಿ ಆಗುತ್ತೆ ಹೊರತು ಒಂದು ಸ್ವಲ್ಪ ಕೂಡ ವ್ಯತ್ಯಾಸವಾಗಬಾರದು. ಮತ್ತು ಅನೇಕ ಮತಗಳಲ್ಲಿ ದೇವರೇ ಇಲ್ಲದ ಮತಗಳು ಉಂಟು, ಇಲ್ಲಿ ಎಲ್ಲರೂ ದೇವರೇನ ಮತಗಳು ಉಂಟು, ಇನ್ನು ದೇವರ ರೂಪಗಳೆಲ್ಲ ಭೇದ ಭೇದ ಮತಗಳು ಉಂಟು, ಸಾಕ್ಷಾತ್ ರೂಪ ಅವತಾರ ಮಾಡಿಬಿಡ್ತಾರೆ, ಅವತಾರ ಸಾಕ್ಷಾತ್ ರೂಪ ಮಾಡಿಬಿಡ್ತಾರೆ, ಎಷ್ಟು ತಪ್ಪುಗಳಿವೆಲ್ಲ ಕೂಡ. ಸಾರ ಹಾಕಲು ಹುಳಿ ಹಾಕಿರೋ ಸಿಟ್ಟು ಬರುತ್ತೆ ನಮಗೆ, ಅಂತ ದೇವರ ಅವತಾರ ಹೆಚ್ಚು ಕಡಿಮೆ ಮಾಡಿ ಯೋಚನೆ ಮಾಡಿ ನೋಡೋಣ. ಅದೇನು ಭಾರಿ ವ್ಯತ್ಯಾಸ ಏನಲ್ಲ, ಅಷ್ಟಕ್ಕೇನೆ ಏನು ಊಟ ಕೆಡಿಸಿಬಿಟ್ಟು ಏನ್ ಬಿಡ್ತಾನೆ ನಡಿ ಅಂತ ಹೇಳಿಬಿಟ್ಟು ಹಾಳಾಗಿ ಹೋಗ್ಬಿಡ್ತು ಅಂತ ಹೇಳ್ತಾನೆ. ಆಗ ನಮಗೆ ಅರ್ಥ ಆಗುತ್ತೆ ನಮ್ಮ ಬೇರೆದನ್ನು ಕೇಳೋದಕ್ಕೆ ಇದಕ್ಕೂ ಕೂಡ ಎಷ್ಟು ವ್ಯತ್ಯಾಸ ಇದೆ. ಈಗ ನಿಜ ಜೀವನದೊಳಗೆ ನಾವು ಲೌಕಿಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗಾಬರಿ ಆಗ್ತೇವೆ, ಅಧ್ಯಾತ್ಮ ಎಲ್ಲ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಎಂದು ಮೋಕ್ಷ ಆಗುತ್ತೆ. ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಜ್ಞಾನ ಅಂದ್ರೆ ಯಾವುದೋ ಜ್ಞಾನ ಅಲ್ಲ, ತತ್ವಜ್ಞಾನವೇ ಆಗಬೇಕು. ಅದನ್ನೆಲ್ಲ ಎಷ್ಟು ಕೇಳಿದ್ರೂ ನಮಗೆ ಮರ್ತು ಹೋಗುತ್ತೆ, ದೃಷ್ಟಾಂತಪೂರ್ವಕ ಹೇಳಿದಾಗ ದೃಢವಾಗಿ ಮನಸ್ಸಿನಲ್ಲಿ ಕೂಡುತ್ತೆ. ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ. ಮಹಾಭಾರತದಲ್ಲಿ ಆ ರೀತಿ ತತ್ವಗಳನ್ನು ತಿಳಿಸಿದ್ರೆ ಭಾರತಾರ್ಥ ವಿನಿರ್ಣಯ ಭಾಗವತವಾದ್ದರಿಂದ ಮನದಟ್ಟಾಗತಕ್ಕಂಥ ಕೃತಿ. ಒಂದೇ ವಾರದೊಳಗೆ, ಒಂದೇ ಸಪ್ತಾಹದೊಳಗೆ, ಅತ್ಯಂತ ಸೀಮಿತ ಅವಧಿಯೊಳಗೆ ಎಷ್ಟು ತತ್ವ ತಿಳ್ಕೊಳ್ಳಬಹುದು ಅನ್ನೋದಕ್ಕೆ ಭಾಗವತದ ಪ್ರವಚನ ಒಳ್ಳೆಯ ದೃಷ್ಟಾಂತ. ಮುಂದೆ ಋಷಭನಾಮಕ ಪರಮಾತ್ಮ ಜಯಂತಿ ಅಂತಕ್ಕಂಥವಳನ್ನು ವಿವಾಹವಾಗ್ತಾನೆ. ಆ ಜಯಂತಿ ಸಾಕ್ಷಾತ್ ಮಹಾಲಕ್ಷ್ಮಿ, ಆ ಮಹಾಲಕ್ಷ್ಮಿ ಈತ ನಾರಾಯಣ. ಆ ರೂಪಗಳಿಂದ ಪರಮಾತ್ಮ ವಿಶಿಷ್ಟವಾದ ಕಾರ್ಯಗಳನ್ನು ಮಾಡ್ತಾನೆ. ಆ ಒಂದು ಕಾಲಕ್ಕೆ ಇಂದ್ರ ಪದವಿಯಲ್ಲಿದ್ದುದು ಸಾಕ್ಷಾತ್ ನಾರಾಯಣ ದೇವರೇನೆ, ಯಜ್ಞನಾಮಕ ಭಗವಂತ ಇಂದ್ರನಾಗಿರ್ತಾನಾಗ. ಆ ಸಮಯದಲ್ಲಿ ಬಸುರಭುವನಕ್ಕೋಸ್ಕರ ಭಗವಂತ ವಿಚಿತ್ರ ಕೆಲಸಗಳನ್ನು ಮಾಡ್ತಾ ಮಳೆನೇ ಸುರಿಸಲಿಲ್ಲವಂತೆ. ಆ ವೃಷಭನಾಮಕ ಪರಮಾತ್ಮ, ಆಯಿತು ನೀವು ಸುರಿಸ್ತೇ ಹೋದ್ರೆ ಬೇಡ, ನಾನೇ ಮಳೆ ತರ್ತೇನೆ ಅಂತ ಮಳೆ ಸೃಷ್ಟಿ ಮಾಡಿಬಿಟ್ಟಂತೆ ಪರಮಾತ್ಮ. ಅಲ್ಲಿ ನಾವು ಆರ್ಟಿಫಿಷಿಯಲ್ ರೇನ್ ಅಂತ ಮಧ್ಯೆ ಮಧ್ಯೆ ಹೇಳ್ತೇವಲ್ಲ, ಅದರ ಕಾನ್ಸೆಪ್ಟ್ ಇದರಲ್ಲಿ ತಾನೇ ಮಳೆ ಸುರಿಸಿಬಿಟ್ಟಂತೆ. ಇದು ಆರ್ಟಿಫಿಷಿಯಲ್ ರೇನ್, ಆರ್ಟಿಫಿಷಿಯಲ್ ಪ್ರಯೋಜನ ಇಲ್ಲ, ಪರ ನಿಜವಾದ ಮಳೆಯನ್ನೇ ತರಿಸ್ತಾನೆ ಪರಮಾತ್ಮ. ಅಂದ್ರೆ ಮತ್ತೊಂದು ರೀತಿ ಮಳೆ ತರಿಸ್ತಕ್ಕಂಥ ರೀತಿ. ಇಬ್ಬರು ಕೂಡ ಗಲಾಟೆ ಮಾಡಿಕೊಂಡ್ರಂತೆ, ಹೋರಾಟ ಮಾಡದೆ ಮಾಡಿದರಂತೆ. ಪರಮಾತ್ಮನ ಎರಡು ರೂಪಗಳು ಸಾಕ್ಷಾತ್ ರೂಪಗಳೇ, ಯಜ್ಞನೂ ನಾರಾಯಣ, ಋಷಭನೂ ನಾರಾಯಣ. ಅವಸರಮೋಹನಕ್ಕೋಸ್ಕರ ಹಾಗೆ ಮಾಡಿದ್ದೇ ಹೊರತು, ರಾಮ ಪರಶುರಾಮರು ಹೇಗೆ ಕಂಡಾಗ ಯುದ್ಧ ಮಾಡದ ಮಾಡ್ತಾರಲ್ಲ, ಆ ರೀತಿಯೇ ಹೊರತು ಬೇರೆ ಅಲ್ಲ. ಅದರಲ್ಲಿ ಅವರಲ್ಲಿ ಭೇದವನ್ನು ಕದ್ದುಕೊಳ್ಳಬಾರದು ಅಂತ ಹೇಳಿದ್ದಾರೆ. ನೇಹ ನಾನಾಸ್ತಿ ಕಿಂಚನ, ಇವೆಲ್ಲ ಈ ಅರ್ಥದಲ್ಲಿ ಹೊರಟಿದ್ದೆ ಹೊರತು ಯಾವುದೋ ಅರ್ಥದಲ್ಲಿ ಬಂದಿದ್ದಲ್ಲ. ಮುಂದೆ ಭಗವಂತ ಜಯಂತಿ ನಾಮಕ ಮಹಾಲಕ್ಷ್ಮಿಯ ರೂಪದೊಳಗೆ 100 ಗಂಡು ಮಕ್ಕಳನ್ನು ಪಡೀತಾನೆ. ಅವರಲ್ಲಿ ಹಿರಿಯರಾದವನೇ ಭರತ ಅಂತ ಅವನ ಹೆಸರು. ಭರತ ತುಂಬಾ ಜನಕ್ಕೆ ರಾಮನ ತಮ್ಮ ಭರತನ ಬಗ್ಗೆ ಕೇಳಿರ್ತಾರೆ, ದುಷ್ಯಂತ ಶಕುಂತಲೆಯರ ಮಗ ಭರತನ ಬಗ್ಗೆ ಕೇಳಿರ್ತಾರೆ, ಆದರೆ ಈ ಭರತನ ಬಗ್ಗೆ ಕೇಳಿರೋದಿಲ್ಲ. ಇದು ಜಡಭರತ ಅಂತ ಪ್ರಸಿದ್ಧನಾಗುವ ಭರತ ಈತನೇ. ಇನ್ನೊಬ್ಬ ಭರತ ಇದ್ದಾನೆ, ಸಾಕ್ಷಾತ್ ವಾಯುದೇವರಿಗೆ ಭರತ ಅಂತ ಹೆಸರು. ಆಚಾರ್ಯರು ಹೇಳುತ್ತಾರೆ, ಪ್ರಾಣೋಹಿ ಭರತೋ ನಾಮ ಸರ್ವಸ್ಯ ಭರಣಾತ್ ಸ್ಮೃತ. ವಾಯುದೇವರಿಗೆ ಭರತ ಅಂತ ಹೆಸರು, ಅದಕ್ಕೆ ಅವರ ಪತ್ನಿಗೆ ಭಾರತಿ ಅಂತ ಹೆಸರು. ನಮಗೆ ಹೆಂಡತಿ ಹೆಸರು ಗೊತ್ತಿದೆ, ಗಂಡ ಹೆಸರು ಸರಿಯಾಗಿ ಗೊತ್ತಿಲ್ಲ, ಇದು ಸಮಸ್ಯೆ ಆಗಿರೋದು. ಭಾರತಿ ಗೊತ್ತು, ಭಾರತಿ ಪತಿ ಭರತ ಅಂತ ಗೊತ್ತಿಲ್ಲ. ಆ ಭರತ ಸಾಕ್ಷಾತ್ ವಾಯುದೇವರು. ಇನ್ನೂ ದೊಡ್ಡ ಭರತ ಅಂದ್ರೆ ಸಾಕ್ಷಾತ್ ನಾರಾಯಣ, ವಿಶ್ವಂಭರ ಪರಮಾತ್ಮನಾದ್ದರಿಂದ ಆತ ಭರತ. ಈಗ ಒಂದೇ ಭರತ ಶಬ್ದ ಎಷ್ಟು ಜನಗಳನ್ನು ಹೇಳ್ತಾ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ತಪ್ಪಾಗಿಬಿಡುತ್ತೆ. ಅದೇ ರೀತಿ ಬ್ರಹ್ಮ ಮೊದಲಾದ ಅನೇಕ ಶಬ್ದಗಳು ಯಾವ ಅರ್ಥದಲ್ಲಿ ಬಂದಿರುತ್ತೆ ನೋಡಿ, ಪ್ರಸಂಗ ನೋಡಿ ಅರ್ಥ ಮಾಡಬೇಕೇ ಹೊರತು, ಯಾವುದೋ ಅರ್ಥವನ್ನು ಅರ್ಥ ಮಾಡಿಕೊಂಡು ಅಪಾರ್ಥಕ್ಕೆ ಗುರಿಯಾದರೆ ಅನರ್ಥನೇ ಫಲ, ಬೇರೆ ಅಲ್ಲ. ಪರಮಾತ್ಮ ತನ್ನ 100 ಮಕ್ಕಳಲ್ಲಿ ಹಿರಿಯನಾದವನು ಭರತ, ಉಳಿದ 9 ಜನಗಳು ವಿಶೇಷವಾದ ರೀತಿಯಲ್ಲಿ ಮಹಾಚಕ್ರವರ್ತಿಗಳಾಗ್ತಾ ಇದ್ದಾರೆ. ಅನಂತರದ 9 ಜನಗಳು ಮಹಾಶಾಲಾಹ ಮಹಾಶ್ರೋತ್ರಿಯಾಹ, ಕವಿಹಿ ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯರ ಆವಿರ್ಹೋತ್ರ ಅಥ ದ್ರುಮಿಲ ಚಮಸ ಕರಭಾಜನ. ಆ 9 ಜನಗಳು ಜಾಯಂತೆಯರು ಅಂತ ಪ್ರಸಿದ್ಧರಾಗಿ ನಿಮಿರಾಜನ ಜ್ಞಾನಸತ್ರದೊಳಗೆ ತತ್ವೋಪದೇಶವನ್ನು ಮಾಡ್ತಾರೆ. ಅದನ್ನು ಉಪರಿಷ್ಠಾತ್ವಕ್ಷಾಮ ಏಕಾದಶ ಸ್ಕಂದದಲ್ಲಿ ಹೇಳುತ್ತೇವೆ ಅಂತ ಹೇಳಿ ಆ ಕಥೆ ಮುಂದುವರೆಸ್ತಾ ಬರುತ್ತಾರೆ. ಉಳಿದ 81 ಜನಗಳು ಕೂಡ 81 ಸರಿಯಾಗಿ 100 ಜನ ಆಯ್ತು. ಅವರೆಲ್ಲ ಕೂಡ ದೊಡ್ಡ ದೊಡ್ಡ ಬ್ರಾಹ್ಮಣರಂತೆ ಮಹಾಶ್ರೋತ್ರಿಯರಾಗಿ ಮಹಾಶಾಲರಾಗಿ ವಿಶಿಷ್ಟ ಸಾಧನೆ ಮಾಡುತ್ತಾರೆ. ಅವರೆಲ್ಲರ ಹಾಗೆ ಮಾಡಲಿಕ್ಕೆ ಕಾರಣ ಭಗವಂತ ಅವರನ್ನೆಲ್ಲ ಕೂಡಿಸಿಕೊಂಡು ಅವರಿಗೆ ತತ್ವೋಪದೇಶವನ್ನು ಮಾಡುತ್ತಾನೆ. ಅದಕ್ಕೆ ಋಷಭಗೀತ ಅಂತ ಹೆಸರು. ಕಪಿಲಗೀತ ಹೇಗೆ ತಾಯಿಯನ್ನು ಕೂಡಿಸಿಕೊಂಡು ಹೇಳಿದ್ದು ಕಪಿಲಗೀತ, ಮಕ್ಕಳನ್ನು ಕೂಡಿಸಿಕೊಂಡು ಹೇಳಿದ್ದು ಋಷಭಗೀತ. ಭಗವಂತ ಆ ಮಾಡಿದ ಉಪದೇಶದಲ್ಲಿ ಎಷ್ಟು ವಿಚಾರ ಹೇಳ್ತಾನೆ ಅಂದರೆ, ಭಗವಂತನ ಒಂದೊಂದು ಮಾತುಗಳು ಕೂಡ ಅಮೃತವಾದಾಗ. ದೈತೀರ್ಥರ ಸುಧಾ ಗ್ರಂಥದ ಬಗ್ಗೆ ರಾಘವೇಂದ್ರ ಸ್ವಾಮಿಗಳಂತಹ ಮಹಾಜ್ಞಾನಿಗಳು, ಪ್ರತಿ ವಾಕ್ಯಂ ಪ್ರತಿ ಪದಂ ಅನೇಕಾಕೂತ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ದೈತೀರ್ಥರ ಒಂದೊಂದು ಮಾತುಗಳು ಕೂಡ ಎಷ್ಟರ್ಥ ಗರ್ಭಿತ ಅಂತ ರಾಘವೇಂದ್ರ ಸ್ವಾಮಿಗಳಂತಹ ಮಹಾಜ್ಞಾನಿಗಳು ಹೇಳಬೇಕಾದ್ರೆ, ಇನ್ನು ಸಾಕ್ಷಾತ್ ಭಗವಂತನ ಮಾತುಗಳು ಎಷ್ಟು ಅರ್ಥಗರ್ಭಿತ. ವಿಶ್ವನಾಮಕ ಪರಮಾತ್ಮ ಮಾತಾಡ್ತಾನೆ, ವೇದವ್ಯಾಸರು ಅದನ್ನೇ ಬರೆದಿದ್ದಾನೆ. ಮತ್ತೆ ಕೃಷ್ಣರೂಪದಿಂದ ಹೇಳಿದ ಭಗವದ್ಗೀತೆಯನ್ನ ವ್ಯಾಸರೂಪದಿಂದ ಬರೆದ ಹಾಗೆ, ಋಷಭ ರೂಪದಿಂದ ಮಾಡಿದ ಉಪದೇಶವನ್ನ ವ್ಯಾಸರೂಪದಿಂದ ದಾಖಲು ಮಾಡಿದ್ದ. ಅಂದ್ರೆ ಎರಡು ಭಗವದ್ ರೂಪಗಳ ಕೃತಿ ಅದು. ಮಹತ್ಸೇವಾಂ ದ್ವಾರಬಾಹುರುಬಿ ಮುಕ್ತೇಹೇ ತಮೋ ದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾಹ ವಿಮನ್ಯವಹ ಸಾಧವಹ ಸುಹೃದೋ ಯೇ. ಎಷ್ಟೋ ಪೂರ್ವ ಶ್ಲೋಕ ಇದು. ಮಹತ್ಸೇವಾಂ ದ್ವಾರಮಾಹುರು ವಿಮುಕ್ತೇಹೇ, ಸಜ್ಜನರ ಸೇವೆಯನ್ನ ವಿಶಿಷ್ಟವಾದ ಮುಕ್ತಿಯ ಮಹಾದ್ವಾರ ಅಂತ ಕರೀತಾರೆ ಅಂತ ಹೇಳುತ್ತಾರೆ. ಸಜ್ಜನರ ಸೇವೆ ಮುಕ್ತಿಯ ಮಹಾದ್ವಾರ. ಜ್ಞಾನ ಸಾಮಾನ್ಯ ಹಾಗೆ ಬರದೇ ಇಲ್ಲ, ಸಜ್ಜನರ ಸಹವಾಸದ ಮೂಲಕನೇ ಬರಬೇಕು. ಅದಕ್ಕೇನೆ ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ಲಿಂಗದೇಹದ ಭಂಗಕ್ಕೆ ಸಜ್ಜನರ ಸಂಘ ಒಳ್ಳೆಯ ಸಾಧನ ಅಂತ ಕರೆದಿದ್ದ. ಜ್ಞಾನ ಅವ್ರ ಮೂಲಕ ಬರೋದ್ರಿಂದ ಎಷ್ಟು ನಮಗೆ ಯೋಗ ಇದೆ, ಇವತ್ತು ಕಳ್ಕೊತೇವೆ ಅದನ್ನು. ಸಜ್ಜನರ ದ್ರೋಹವನ್ನೇ ಮಾಡಿಬಿಡ್ತೇವೆ, ಆದ್ದರಿಂದ ಸಜ್ಜನರ ಸಹವಾಸವನ್ನೇ ಕಳ್ಕೊಂಡು ಬಿಡ್ತೇವೆ. ಏನಾದರೂ ಆಗಲಿ ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಈ ರೀತಿಯಾದರೂ ಸಂಘ ಮಾಡಿ ಕೊನೆ ಪಕ್ಷ ಅಂತ ಹೇಳ್ತಾರೆ ಕನಕದಾಸರ ಮಾತದು. ಅಜ್ಞಾನಿಗಳ ಜೊತೆಗೆ ಕ್ಲೋಸ್ ಕಾಂಟ್ಯಾಕ್ಟ್ ಇಟ್ಕೊಂಡು ಏನು ಮಾಡೋದು, ಅಜ್ಞಾನ ಮೆಚ್ಚುಗೊತ್ತೀರಷ್ಟೇ, ಏನು ಉಪಯೋಗ ಅದರಿಂದ. ಆದರೆ ತತ್ವಜ್ಞಾನಿಗಳು ಜಗಳಾಡಿದ್ರೂ ಪರವಾಗಿಲ್ಲ, ಅವರು ತತ್ವೋಪದೇಶ ಉದ್ಧಾರ ಮಾಡೇ ಬಿಡ್ತಾರೆ. ಜ್ಞಾನ ಕಾರ್ಯವನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಎಷ್ಟು ಮಾರ್ಮಿಕವಾದ ಸಂದೇಶ ಇವತ್ತು ನಮ್ಮ ಸಮಾಜದ ದೊಡ್ಡ ಮಾತದು ಒಂದು. ಅದು ಜ್ಞಾನ ದೂರ ಆಗ್ತಾ ಇದ್ದೇವೆ ನಾವೀಗ. ಅಲ್ಲಿ ಹೋಗಬೇಡ, ಇಲ್ಲಿ ಬರಬೇಡ, ಹಾಗೆ ಮಾಡೋದು ಹೀಗೆ ಮಾಡೋದು ಬೇಡ, ಎಲ್ಲಿ ಬಿದ್ದು ಸಾಯ್ಬೇಕಾಗಿದ್ರೆ ಮನುಷ್ಯ. ಜ್ಞಾನಿಗಳ ಸಹವಾಸ ಎಷ್ಟು ಬೇಕು ನಮಗೆ, ಪ್ರತಿ ಕ್ಷಣದಲ್ಲೇ ಬೇಕು. ಅಜ್ಞಾನಿಗಳ ಸಹವಾಸ ಯಾವ ಕಾಲಕ್ಕೂ ಬೇಡ. ಮುಂದೆ ಹೇಳ್ತಾರೆ, ತಮೋ ದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಯಾರು ಯೋಷಿತ್ ಸಂಘವನ್ನು ಮಾಡ್ತಾರೋ ಅವರ ಸಂಘ ಮಾಡಿದವರ ಸಂಘವು ತಮಸ್ಸಿನ ಮಹಾದ್ವಾರ ಅಂತ ಕರೀತಾರೆ. ಅದಕ್ಕೆ ನಾವು ಅರ್ಥ ಪಡ್ಕೋಬೇಕು. ಯೋಷಿತ್ ಸಂಘ ಹೇಳಲಿಲ್ಲ, ಯೋಷಿತ್ ಸಂಘ ಮಾಡಿದವರ ಸಂಘ, ಸ್ತ್ರೀ ಕಾಮುಕರಾದವರ ಸಂಘ. ಎಷ್ಟಾಶ್ಚರ್ಯ!